ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭ. ಸುಗಮ ಕಲಾಪಕ್ಕಾಗಿ ಇಂದು ಸರ್ವಪಕ್ಷಗಳ ಸಭೆ ನಡೆಸಲಿರುವ ಕೇಂದ್ರ ಸರ್ಕಾರ. ಇಸ್ರೋದಿಂದ ಐತಿಹಾಸಿಕ 100ನೇ ಉಪಗ್ರಹ ಯಶಸ್ವಿ ಉಡಾವಣೆ. ದೇಶದ ಬಾಹ್ಯಾಕಾಶ ಪಯಣ ಮತ್ತಷ್ಟು ಎತ್ತರಕ್ಕೆ ಪ್ರಧಾನಿ ನರೇಂದ್ರ ಮೋದಿ. 2030ರ ವೇಳೆಗೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ 500 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗುರಿ ಸಚಿವ ಪ್ರಹ್ಲಾದ್ ಜೋಶಿ. ತ್ರಿವೇಣಿ ಸಂಗಮದಲ್ಲಿ ಕಾಲ್ತುಳಿತ. ಇಂದು ಪ್ರಯಾಗ್ರಾಜ್ಗೆ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರ ಭೇಟಿ ಪರಿಶೀಲನೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟ. ಮೊದಲ ದಿನ ಕರ್ನಾಟಕದ ಅಥ್ಲೀಟ್ಗಳಿಂದ 5 ಚಿನ್ನದ ಪದಕಗಳೊಂದಿಗೆ ಅದ್ಭುತ ಪ್ರದರ್ಶನ. ವಾರ್ತೆಗಳ ವಿವರ. ನಾಳೆಯಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ನವದೆಹಲಿಯಲ್ಲಿಂದು ಸರ್ವಪಕ್ಷ ಸಭೆ ಕರೆದಿದೆ. ಸಭೆಯಲ್ಲಿ ಸರ್ಕಾರವು ಸದನದ ನಾಯಕರೊಂದಿಗೆ ಚರ್ಚೆ ನಡೆಸಲಿದೆ ಮತ್ತು ಸುಗಮ ಕಲಾಪ ಖಾತ್ರಿಪಡಿಸಿಕೊಳ್ಳಲು ಪ್ರತಿಪಕ್ಷಗಳ ಸಹಕಾರವನ್ನು ಕೋರಲಿದೆ. ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂಸತ್ತಿನ 2 ಸದನಗಳ ಜಂಟಿ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದು ಅದರೊಂದಿಗೆ ಬಜೆಟ್ ಅಧಿವೇಶನ ಆರಂಭವಾಗಲಿದೆ. ರಾಷ್ಟ್ರಪತಿಗಳ ಭಾಷಣದ ನಂತರ ಲೋಕಸಭೆ ಮತ್ತು ರಾಜ್ಯಸಭೆಗಳು ಸ್ವಲ್ಪ ಕಾಲ ಕಲಾಪ ನಡೆಸಲಿದ್ದು ಆಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಿದ್ದಾರೆ. ಶನಿವಾರ ಹಣಕಾಸು ಸಚಿವರು ಕೇಂದ್ರ ಬಜೆಟ್ 2025-26 ಮಂಡಿಸುವರು. ಸೋಮವಾರ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆ ಚರ್ಚಿಸಲಿದೆ. ನಾಳೆ ಆರಂಭವಾಗಲಿರುವ ಬಜೆಟ್ ಅಧಿವೇಶನದ ಮೊದಲ ಭಾಗವು ಫೆಬ್ರವರಿ 13ರವರೆಗೆ ಮುಂದುವರಿಯುತ್ತದೆ. ಬಜೆಟ್ ಅಧಿವೇಶನದ 2ನೇ ಹಂತವು March 10ರಿಂದ April 4ರವರೆಗೆ ನಡೆಯಲಿದೆ.
Session will begin on 31st of January with the address of President Draupadi Murmu to a joint sitting of both houses of parliament. On the same day, Union Finance Minister Nirmala Sitharaman will table the economic survey when both Lok Sabha and the Rajya Sabha will assemble for a brief period after the president address. The finance minister will present the union budget 2025-26 on Saturday. The Lok Sabha and the Rajya Sabha will discuss the motion of thanks at the president address on Monday. The first part of the budget session, which will commence on Friday, will continue till 30th of February. The second leg of the budget session will be held from 10th March to 4th April 2025. With Anand Kumar, Bhupen Singh, Akashwani News, Delhi.
ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಐತಿಹಾಸಿಕ 100ನೇ ಉಪಗ್ರಹ ಯಶಸ್ವಿ ಉಡಾವಣೆ ಮಾಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಈ ಅದ್ಭುತ ಮೈಲಿಗಲ್ಲು ರಾಷ್ಟ್ರಗಳ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳ ದೂರದೃಷ್ಟಿ ಸಮರ್ಪಣೆ ಮತ್ತು ಬದ್ಧತೆಯನ್ನು ವಿವರಿಸುತ್ತದೆ ಎಂದು ಹೇಳಿದ್ದಾರೆ. ಖಾಸಗಿ ವಲಯವು ಕೈಜೋಡಿಸುವುದರೊಂದಿಗೆ ದೇಶದ ಬಾಹ್ಯಾಕಾಶ ಪಯಣವು ಹೊಸ ಎತ್ತರವನ್ನು ಸಾಧಿಸುವುದನ್ನು ಮುಂದುವರಿಸುತ್ತದೆ ಎಂದು ಅವರು ತಿಳಿಸಿದರು. ಶ್ರೀಹರಿಕೋಟಾದಿಂದ ಇಸ್ರೋ ನಡೆಸಿದ 100ನೇ GSLV F-15 ಉಪಗ್ರಹ ಉಡಾವಣೆ ದೇಶದ ಬಾಹ್ಯಾಕಾಶ ಪಯಣದಲ್ಲಿ ಒಂದು ದೊಡ್ಡ ಸಾಧನೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬಣ್ಣಿಸಿದ್ದಾರೆ. ಇಸ್ರೋದ ಸಾಧನೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಸಿಂಗ್, ದೇಶದ ಬಾಹ್ಯಾಕಾಶ ವಲಯವು ಮೂಲಸೌಕರ್ಯ ಮತ್ತು ಹೂಡಿಕೆ ಎರಡರಲ್ಲೂ ಅಭೂತಪೂರ್ವ ವಿಸ್ತರಣೆಗೆ ಒಳಗಾಗಿದೆ ಎಂದರು. ದೇಶದ ಬಾಹ್ಯಾಕಾಶ ವಲಯಕ್ಕೆ ಅಡಿಪಾಯ ಹಾಕುವಲ್ಲಿ ವಿಕ್ರಮ್ ಸಾರಾಭಾಯ್ ಮತ್ತು ಸತೀಶ್ ಧವನ್ ಅವರಂತಹ ಆರಂಭಿಕ ಪ್ರವರ್ತಕರು ನೀಡಿದ ಕೊಡುಗೆಗಳನ್ನು ಅವರು ಪ್ರಸ್ತಾಪಿಸಿದರು. ವಿದೇಶಿ ಉಪಗ್ರಹ ಉಡಾವಣೆಗಳಲ್ಲಿ %90 ಇಸ್ರೋ ಮೂಲಕವೇ ನಡೆಯುತ್ತಿವೆ. ಪ್ರಸ್ತುತ $8 ಬಿಲಿಯನ್ ಮೌಲ್ಯದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ ದಶಕದಲ್ಲಿ $44 ಬಿಲಿಯನ್ ತಲುಪುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದರು.
We are also proud of the scientific acumen, the capabilities, the capacities of our scientists, our space experts, and at the same time also thankful to the enabling milieu, to the patronage provided by the political leadership headed by Prime Minister Modi. And while we celebrate the 100th launch from Sriharikota, it's important to share with the audience how this has been made possible and how this has happened in rapid strides in the last few years.
2030ರ ವೇಳೆಗೆ ನವೀಕರಿಸಬಹುದಾದ ಇಂಧನಗಳ ಮೂಲಕ 500 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ 3ನೇ ಭಾರತ ಇಂಧನ ಪರಿವರ್ತನೆ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂಬರುವ ವರ್ಷಗಳಲ್ಲಿ ಇಂಧನ ಬೇಡಿಕೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಮತ್ತು ಸುಮಾರು %50 ಅಗತ್ಯವನ್ನು ನವೀಕರಿಸಬಹುದಾದ ಇಂಧನದಿಂದ ಪೂರೈಸುವ ನಿರೀಕ್ಷೆ ಇದೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿಯಲ್ಲಿ ಉದ್ದೇಶಿತ 1 ಕೋಟಿಯಲ್ಲಿ 8.5 ಲಕ್ಷ ಸೌರ ಫಲಕಗಳನ್ನು ಈಗಾಗಲೇ ಅಳವಡಿಸಲಾಗಿದೆ. ಅಲ್ಲದೆ ಕಳೆದ 10 ವರ್ಷಗಳಲ್ಲಿ ದೇಶದ ಸ್ಥಾಪಿತ ನವೀಕರಿಸಬಹುದಾದ ಸಾಮರ್ಥ್ಯವು 2014ರಲ್ಲಿ 75.52 ಗಿಗಾವ್ಯಾಟ್ಗಳಿಂದ ಇದೀಗ 220 ಗಿಗಾವ್ಯಾಟ್ಗಳಿಗೆ ಸುಮಾರು ಶೇಕಡ 200ರಷ್ಟು ಹೆಚ್ಚಾಗಿದೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಸಚಿವರು ಎಫ್ಐಸಿಸಿಐ ಭಾರತದ ಇಂಧನ ಪರಿವರ್ತನೆ ಸಬಲೀಕರಣ ಕುರಿತ ವರದಿಯನ್ನು ಬಿಡುಗಡೆ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಆಕಾಶವಾಣಿ ಸುದ್ದಿಗೆ ನಮ್ಮ ಇನ್ಸ್ಟಾಗ್ರಾಂ ಖಾತೆ ಆರ್ಎನ್ಯು ಬೆಂಗಳೂರು ಅನುಸರಿಸಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ್ ಘಾಟ್ನಲ್ಲಿ ನಿನ್ನೆ ನಡೆದ ಕಾಲ್ತುಳಿತದ ಘಟನೆಯ ನಂತರ ಮಹಾಕುಂಭದಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಲು ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರು ಇಂದು ಪ್ರಯಾಗ್ರಾಜ್ಗೆ ಭೇಟಿ ನೀಡಲಿದ್ದಾರೆ. ಈ ಘಟನೆಯಲ್ಲಿ 30 ಭಕ್ತರು ಸಾವನ್ನಪ್ಪಿದ್ದು 60ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡ ಭಕ್ತರು ಸದ್ಯ ಸ್ಥಳೀಯ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೇಳ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಎಂದು ನಮ್ಮ ವರದಿಗಾರರು ವರದಿ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿ ಪರಿಸ್ಥಿತಿಯನ್ನು ನಿರ್ಣಯಿಸಲು ಮತ್ತು ಈ ಸಂಬಂಧ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ. ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಲಿದ್ದಾರೆ. ನಿನ್ನೆ ಸಂಗಮ್ ಬಳಿಯ ಅಖಾಡ ಮಾರ್ಗದಲ್ಲಿ ಈ ದುರಂತ ನಡೆದಿದೆ. ಮುಖ್ಯಮಂತ್ರಿ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ ಮತ್ತು 3 ಸದಸ್ಯರ ನ್ಯಾಯಾಂಗ ಆಯೋಗವನ್ನು ರಚಿಸಿದ್ದಾರೆ. ಆಯೋಗವು ಘಟನೆಯ ಕಾರಣ ಮತ್ತು ಸಂದರ್ಭಗಳನ್ನು ತನಿಖೆ ಮಾಡುತ್ತದೆ ಮತ್ತು ಭವಿಷ್ಯದಲ್ಲಿ ಅಂತಹ ಘಟನೆಗಳನ್ನು ತಡೆಗಟ್ಟಲು ಕ್ರಮಗಳನ್ನು ಶಿಫಾರಸು ಮಾಡುತ್ತದೆ. ಗಣರಾಜ್ಯೋತ್ಸವ ಕಾರ್ಯಕ್ರಮಗಳ ಸಮಾರೋಪದ ಅಂಗವಾಗಿ ನವದೆಹಲಿಯ ವಿಜಯ್ ಚೌಕ್ನಲ್ಲಿ ನಿನ್ನೆ ರಾತ್ರಿ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ನಡೆಯಿತು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ಹಲವು ಕೇಂದ್ರ ಸಚಿವರು ಉಪಸ್ಥಿತರಿದ್ದರು. ಈ ಸಮಾರಂಭ ಕದಂ ಕದಂ ಬಡಾಯೆ ಜಾಯ್ ಎಂಬ ಹಾಡಿನೊಂದಿಗೆ ಆರಂಭಗೊಂಡಿತು. ಬಳಿಕ ಅಮರ್ ಭಾರತಿ, ಇಂದ್ರಧನುಷ್, ಜೈ ಜನಂಭೂಮಿ ಮತ್ತು ವೀರ್ ಸಿಯಾಚಿನ್ ಗೀತೆಗಳನ್ನು ಪೈಪ್ಸ್ ಮತ್ತು ಡ್ರಮ್ಸ್ ಬ್ಯಾಂಡ್ ಪ್ರಸ್ತುತಪಡಿಸಿತು. ಒಟ್ಟಾರೆ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮದಲ್ಲಿ ಸೇನೆ, ನೌಕಾಪಡೆ, ವಾಯುಪಡೆ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ 30ಕ್ಕೂ ಅಧಿಕ ತಂಡಗಳು ನಾನಾ ಬಗೆಯ ಸಂಗೀತವಾದಿಗಳನ್ನು ನುಡಿಸಿ ಗಮನ ಸೆಳೆಯಿತು. ಕೊನೆಯಲ್ಲಿ ಜನಪ್ರಿಯ ಸಾರೆ ಜಹಾನ್ ಸೇ ಅಚ್ಚಾ ಗೀತೆಯೊಂದಿಗೆ ಬೀಟಿಂಗ್ ರಿಟ್ರೀಟ್ ಸಮಾಪನಗೊಂಡಿತು. ಉತ್ತರಾಖಂಡದ ವಿವಿಧ ನಗರಗಳಲ್ಲಿ ನಡೆಯುತ್ತಿರುವ 38ನೇ ರಾಷ್ಟೀಯ ಕ್ರೀಡಾಕೂಟ 2025ರಲ್ಲಿ ಹಲವು ವಿಭಾಗಗಳಲ್ಲಿ ಅದ್ಭುತ ಪ್ರದರ್ಶನಗಳು ಕಂಡುಬರುತ್ತಿವೆ. ನಿನ್ನೆ ಈಜು, ವುಶು ಮತ್ತು ಬ್ಯಾಡ್ಮಿಂಟನ್ ಕ್ರೀಡೆಗಳು ಹೆಚ್ಚಿನ ಗಮನ ಸೆಳೆದವು ಮತ್ತು ಕ್ರೀಡಾಪಟುಗಳು ದಾಖಲೆಯ ಪ್ರದರ್ಶನ ಮತ್ತು ರೋಚಕ ಗೆಲುವುಗಳನ್ನು ದಾಖಲಿಸಿದರು. ಕರ್ನಾಟಕವು 5 ಚಿನ್ನದ ಪದಕಗಳನ್ನು ಗೆದ್ದು ಅದ್ಭುತ ಆರಂಭ ಕಂಡಿತು.
ತೈರಾಕಿ, ವುಶು ಮತ್ತು ಬ್ಯಾಡ್ಮಿಂಟನ್ ಆಜ್ ಕಾ ಮುಖ್ಯ ಆಕರ್ಷಣ ರಹೆ. ಕರ್ನಾಟಕ ನೇ 38ವೇ ರಾಷ್ಟ್ರೀಯ ಖೇಲ್ ಮೇ ಶಾನದಾರ್ ಶುರುವಾತ್ ಕರ್ತೆ ಹುವೆ 5 ಸ್ವರ್ಣ ಪದಕ ಜೀತೆ. ಶ್ಯಾಮ ಪ್ರಸಾದ್ ಮುಖರ್ಜಿ ತೈರಾಕಿ ಪರಿಸರ ಮೇ ಆಜ್ ನಯಾ ರೆಕಾರ್ಡ್ ಮನಾ. ಮಹಿಳಾಓಂ ಕಿ 200 ಮೀಟರ್ ಫ್ರೀ ಸ್ಟೈಲ್ ಧೀನಿಧೀ ದೇಸಿಂಧು ನೇ ಸ್ವರ್ಣ ಪದಕ ಜೀತ್ ಕರ್ ನಯಾ ರಾಷ್ಟ್ರೀಯ ರೆಕಾರ್ಡ್ ಬನಾಯಾ. ಪುರುಷೋಂ ಕಿ 200 ಮೀಟರ್ ಫ್ರೀ ಸ್ಟೈಲ್ ಮೇ ಶ್ರೀಹರಿ ನಟರಾಜ್ ನೇ 1:50.57 ಸೆಕೆಂಡ್ ಕೆ ಸಮಯ ಕೆ ಸಾಥ್ ಸ್ವರ್ಣ ಪದಕ ಜೀತಾ. ತಮಿಳುನಾಡು ಕೆ ಬೆನೆಡಿಕ್ಟ್ ರೋಹಿತ್ ನೇ ಪುರುಷೋಂ ಕಿ 100 ಮೀಟರ್ ಬಟರ್ಫ್ಲೈ ಮೇ ಸ್ವರ್ಣ ಪದಕ ಜೀತಾ, ಜಬಕಿ ಕರ್ನಾಟಕ ಕಿ ಧೀನಿಧೀ ದೇಸಿಂಧು ನೇ ಮಹಿಳಾಓಂ ಕಿ 100 ಮೀಟರ್ ಬಟರ್ಫ್ಲೈ ಮೇ ದಿನ ಕಾ ಅಪನಾ ದೂಸರಾ ಸ್ವರ್ಣ ಪದಕ ಜೀತಾ. ವುಶು ಮೇ ಆಜ್ 4 ಮೆಡಲ್ ಗೇಮ್ ಖೇಲೆ ಗಯೆ ಜಿಸ್ಮೇ ಮಣಿಪುರ್ ನೇ 3 ಸ್ವರ್ಣ ಪದಕ ಅಪನೇ ನಾಮ್ ಕಿಯೆ. ಪದಕ ತಾಲಿಕಾ ಕಿ ಬಾತ್ ಕರೇ ತೋ ಕರ್ನಾಟಕ 5 ಸ್ವರ್ಣ ಪದಕ ಔರ್ 2 ರಜತ್ ಕೆ ಸಾಥ್ ಪಹಲೆ ಔರ್ ಮಣಿಪುರ್ ದೂಸರೆ ಸ್ಥಾನ ಪರ್ ಹೈ. ಸಾಕ್ಷಿ ಸಿಂಗ್, ಆಕಾಶವಾಣಿ ನ್ಯೂಸ್, ದೆಹರಾದೂನ್.
ಕ್ರೀಡಾಕೂಟದ ಮೊದಲ ದಿನವಾದ ನಿನ್ನೆ ಹಲವು ಅದ್ಭುತಗಳಿಗೆ ಸಾಕ್ಷಿಯಾಯಿತು. ಕರ್ನಾಟಕವು ಅದ್ಭುತ ಶುಭಾರಂಭ ಮಾಡಿ 5 ಚಿನ್ನದ ಪದಕಗಳನ್ನು ಗೆದ್ದಿತು ಮತ್ತು ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಈಜು ಸಂಕೀರ್ಣದಲ್ಲಿ ಹೊಸ ದಾಖಲೆಯನ್ನು ಸ್ಥಾಪಿಸಿತು. ಮಹಿಳೆಯರ 200 ಮೀಟರ್ ಫ್ರೀ ಸ್ಟೈಲ್ ಸ್ಪರ್ಧೆಯಲ್ಲಿ ಕರ್ನಾಟಕದ ದಿನಿಧಿ ದೇಸಿಂಗು ಅಸಾಧಾರಣ ಪ್ರದರ್ಶನ ನೀಡಿದರು. 2:03.24 ಸೆಕೆಂಡುಗಳ ದಾಖಲೆಯ ಸಮಯದೊಂದಿಗೆ ಚಿನ್ನದ ಪದಕವನ್ನು ಪಡೆದರು. ಪುರುಷರ 200 ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಶ್ರೀಹರಿ ನಟರಾಜ್ 1:50.57 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಚಿನ್ನ ಗೆದ್ದರು. ಕರ್ನಾಟಕದ ದಿನಿಧಿ ದೇಸಿಂಗು ಮಹಿಳೆಯರ ವಿಭಾಗದಲ್ಲಿ ದಿನದ 2ನೇ ಚಿನ್ನದ ಪದಕ ಗೆದ್ದರು. ರಿಲೇ ಸ್ಪರ್ಧೆಗಳು ಕರ್ನಾಟಕಕ್ಕೆ ಮತ್ತಷ್ಟು ಕೀರ್ತಿ ತಂದುಕೊಟ್ಟವು. ಪುರುಷರ ಹಾಕಿ ಇಂಡಿಯಾ ಲೀಗ್ ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಡ್ರ್ಯಾಗನ್ಸ್ ಮತ್ತು ಸೂರ್ಮಾ ಹಾಕಿ ಕ್ಲಬ್ ಸೆಮಿಫೈನಲ್ನಲ್ಲಿ ತಮ್ಮ ಸ್ಥಾನಗಳನ್ನು ಖಚಿತಪಡಿಸಿಕೊಂಡಿದೆ. ತಮಿಳುನಾಡಿನ ಡ್ರ್ಯಾಗನ್ಸ್ ನಿನ್ನೆ ರಾತ್ರಿ ಬಿರ್ಸಾಮುಂಡಾ ಹಾಕಿ ಕ್ರೀಡಾಂಗಣದಲ್ಲಿ ಉತ್ತರ ಪ್ರದೇಶದ ರುದ್ರಾಸ್ ವಿರುದ್ಧ ರೋಚಕ 2-2 ಡ್ರಾ ಮಾಡಿಕೊಂಡು ಸೆಮಿಫೈನಲ್ನಲ್ಲಿ ಸ್ಥಾನ ಗಿಟ್ಟಿಸಿತು. ಮತ್ತೊಂದು ಪಂದ್ಯದಲ್ಲಿ ಸೂರ್ಮಾ ಹಾಕಿ ಕ್ಲಬ್ ಶ್ರಾಚಿ ರಾಹ ಬೆಂಗಾಲ್ ಟೈಗರ್ಸ್ ವಿರುದ್ಧ 3-0 ಜಯಗಳಿಸಿ ಸೆಮಿಫೈನಲ್ ತಲುಪಿತು. ನಾಳೆ ಮೊದಲ ಸೆಮಿಫೈನಲ್ನಲ್ಲಿ ತಮಿಳುನಾಡು ಡ್ರ್ಯಾಗನ್ಸ್ ಹಾಗೂ ಶ್ರಾಚಿ ರಾಹ ಬೆಂಗಾಲ್ ಟೈಗರ್ಸ್ ಹಾಗೂ 2ನೇ ಸೆಮಿಫೈನಲ್ನಲ್ಲಿ JSW ಸೂರ್ಮಾ ಹಾಕಿ ಕ್ಲಬ್ ಹೈದರಾಬಾದ್ ತುಫಾನ್ಸ್ ವಿರುದ್ಧ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ ಬಜೆಟ್ ಅಧಿವೇಶನ ಆರಂಭ. ಸುಗಮ ಕಲಾಪಕ್ಕಾಗಿ ಇಂದು ಸರ್ವಪಕ್ಷಗಳ ಸಭೆ ನಡೆಸಲಿರುವ ಕೇಂದ್ರ ಸರ್ಕಾರ. ಇಸ್ರೋದಿಂದ ಐತಿಹಾಸಿಕ 100ನೇ ಉಪಗ್ರಹ ಯಶಸ್ವಿ ಉಡಾವಣೆ, ದೇಶದ ಬಾಹ್ಯಾಕಾಶ ಪಯಣ ಮತ್ತಷ್ಟು ಎತ್ತರಕ್ಕೆ ಪ್ರಧಾನಿ ನರೇಂದ್ರ ಮೋದಿ. 2030 ವೇಳೆಗೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ 500 GW ವಿದ್ಯುತ್ ಉತ್ಪಾದನೆ ಗುರಿ, ಸಚಿವ ಪ್ರಹ್ಲಾದ್ ಜೋಶಿ. ತ್ರಿವೇಣಿ ಸಂಗಮದಲ್ಲಿ ಕಾಲ್ತುಳಿದ ಇಂದು ಪ್ರಯಾಗ್ರಾಜ್ಗೆ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರ ಭೇಟಿ ಪರಿಶೀಲನೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಮೊದಲ ದಿನ ಕರ್ನಾಟಕದ ಅಥ್ಲೀಟ್ಗಳಿಂದ 5 ಚಿನ್ನದ ಪದಕಗಳೊಂದಿಗೆ ಅದ್ಭುತ ಪ್ರದರ್ಶನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.